ஹரிஹி ஓம் ஸ்ரீ குருப்ஷோ நமஹ. அப்ரமம் மங்கரயிதம் அஜடம் இன்னம் சுதா அனந்த சித்மத்லம் வேதாபத்ரயாபகம் நித்யா சித்தாந்த துத்தாந்த வித்வம்ச சக்ஷணா யதித்தா கட்டனே பாஸ்தாம் நோ ஹுதம்பரே அத்திகர்த்தக போயம் பிரத்யத்தி கேசரி வியாச சித்த குரு பூயார் அஸ்திஷ்டாதிஸ்திரே சகோ வித்யாவிரத்தியாதி சத்துனோகாகரானம் வாழிராஜ குருமுகே யுகாஷ்யா விஜய ராகவேந்திராய சமுதாய பரதாங்க புருஷய நவதாம் சமதேனவே துர்வாதி துவாந்திரவே வைஷ்ணவேந்தீவரேந்தவே ஸ்ரீராகவேந்திர குருவே நமச்சிந்தியாளவே ஆபாதமணிப்பியன் குருநாமாப்யன்பரே தேன விக்னா பிரஷந்தி சித்திய மனோரதாக ஹரிஹி ஓம் ஸ்ரீ குருப்ஷோ நம. ನಾವು ದ್ವಾದಶ ಸ್ತೋತ್ರವನ್ನು ಮಾಡ್ತಾ ಬಂದಿದ್ದೀವಿ. ಅದರಲ್ಲಿ ಮೊದಲನೇ ಸ್ತೋತ್ರವಾಗಿರುವಂತಹದ್ದು ಇದು ಋಷಿಕೇಶ ಚಿತ್ರ ಪಾಠದ ಪ್ರಕಾರ ಇದು ಪ್ರಚಲಿತ ಪಾಠದಲ್ಲಿ ಏಳನೇ ಸ್ತೋತ್ರ. ಶ್ರೀ ಸ್ತುತಿ ಅಂತ ಪ್ರಖ್ಯಾತಿಯಾಗಿರುವಂತಹದ್ದು ವಿಶ್ವಸ್ತಿ ಪ್ರಳಯ ಸದ್ಗಮ ಆವಿಭೂತಿ ಅಂತ ಶುರು ಆಗುತ್ತೆ. ಇದು ಶಕ್ವರಿ ಛಂದಸ್ಸು ಅಂದ್ರೆ ಒಂದೊಂದು ಪಾದದಲ್ಲಿ 14 ಅಕ್ಷರಗಳಿರುತ್ತೆ. ಆ ಅಕ್ಷರಗಳು ಅಂದ್ರೆ 14 ಅಕ್ಷರಗಳಿದ್ರೆ ಶಕ್ವರಿ ಅಂತ ಕರೀತಾರೆ. ಅದರಲ್ಲಿ ಮತ್ತು ಸಬ್ ಡಿವಿಷನ್ ಅಂದ್ರೆ ಸ್ಪೆಸಿಫಿಕ್ ಆಗಿರುವಂತಹದ್ದು ಇದನ್ನು ವಸಂತ ತಿಲಕ ಅಂತ ಹೇಳಿ ಕರೆಯುವಂತಹದ್ದು. ಇದರ ಲಕ್ಷಣಗಳು ತಗಣ ಭಗಣ ಜಗಣ ಜಗಣ ಮತ್ತು ಒಂದು ಗುರು ಒಂದು ಗುರು ಅಂದ್ರೆ ಒಟ್ಟು ಎರಡು ಗುರುಗಳು. ಸೊ ಒಟ್ಟಿಗೆ 14 ಅಕ್ಷರಗಳು ತಗಣ ಭಗಣ ಜಗಣ ಜಗಣ ಮತ್ತು ಗಗ ಅಂದ್ರೆ ಗುರು ಗುರು. ಹೀಗಿರುವಂತಹದ್ದು ಇದಕ್ಕೆ ವಸಂತ ತಿಲಕ ಅಂತ ಹೆಸರಿದೆ. ಸಿಂಹೋನ್ನತ ಅಂತಲೂ ಕರೀತಾರೆ, ಉದ್ದರ್ಶಿನಿ ಅಂತಲೂ ಕರೀತಾರೆ. ಸೊ ಈ ಛಂದಸ್ ನೀಡುವಂತಹದ್ದು ಇದು ನಮಗೆ ತುಂಬಾ ಪರಿಚಯವಾಗಿರುವಂತಹದ್ದು. ಈ ವೆಂಕಟೇಶ ಪ್ರಭಾತದಲ್ಲಿ ಬರುವಂತಹ ಅಂದ್ರೆ ಮೊತ್ತದ ವರ್ಷದ್ದು ಇದು ಈ ಛಂದಸ್ನಲ್ಲಿ ವಸಂತ ತಿಲಕದಲ್ಲಿ ಇದೆ. ಅದೇ ವಿಧವಾಗಿ ವೆಂಕಟೇಶ ಪ್ರಪತ್ತಿ ಅದರಲ್ಲಿರುವಂತಹದ್ದು ಅಂದ್ರೆ ವೆಂಕಟೇಶ ಪ್ರಭಾತದಲ್ಲಿ ನೀವು ಶ್ರೀ ವೆಂಕಟಾಚಲಪತಿ ತವ ಸುಪ್ರಭಾತಂ ಇಲ್ಲ ಶೇಷಾದ್ರಿ ಶೇಖರ ವಿಭೋ ತವ ಸುಪ್ರಭಾತಂ ಅಂತ ಬರುವಂತಹದ್ದು. ಆ ಪ್ರಪತ್ತಿಯಲ್ಲಿ ಶ್ರೀ ವೆಂಕಟೇಶ ಶರಣವು ಶರಣಂ ಪ್ರಪತ್ಯೇ ಅಂತ ಬರುತ್ತಲ್ವ, ಅವೆಲ್ಲವೂ ಕೂಡ ಇದೇ ಛಂದಸ್ನಲ್ಲಿ ಇದೆ. ಸೊ ಈ ವಿಧವಾಗಿ ಈ ಛಂದಸ್ನಲ್ಲಿ ಇರುವಂತಹದ್ದು ನಾವು ಮೊದಲನೇ ಪದ್ಯದಲ್ಲಿ ನೋಡಿದ್ದೀವಿ. ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮ ವೃತ್ತಿ ಬಂಧ ಮೋಕ್ಷ ಯಸ್ಯ ಅಪಾಂಗಲವ ಮಾತ್ರ ತೂಜಿತ ಶೀರ್ಯತ್ಕಟಾಕ್ಷ ಬಲವತ್ಯಧಿಕಂ ನಮಾಮಿ. ಅದು ಈ ಪದ್ಯಗಳು ಈ ಸ್ತೋತ್ರ ಎಲ್ಲ ಕೂಡ ಒಂದು ವಿಧವಾಗಿ ಅಂಬೃಣಿ ಸೂಕ್ತದ ವ್ಯಾಖ್ಯಾನ ರೂಪವೇ ಇದ್ದಂತೆ ಇದೆ. ಅಂದ್ರೆ ಲಕ್ಷ್ಮಿಯ ಸ್ತೋತ್ರ, ಲಕ್ಷ್ಮೀದೇವಿ ತಾನು ಎಲ್ಲರನ್ನು ನೇಮನ ಮಾಡುವಂತಹವಳಾಗಿದ್ದಾಳೆ, ಆ ಲಕ್ಷ್ಮಿಯನ್ನು ನೇಮನ ಮಾಡುವನು ಪರಮಾತ್ಮ. ಹೀಗೆ ಲಕ್ಷ್ಮೀದೇವಿ ಅಂಬೃಣಿ ಸೂಕ್ತದ ತಾನು ಹೇಳಿಕೊಂಡಂತೆ ಹೇಗೆ ಯಾವ ವಿಷಯಗಳಿವೋ ಅಂತಹ ವಿಷಯಗಳನ್ನೇ ಆಚಾರ್ಯರು ಈ ಸ್ತೋತ್ರ ರೂಪದಲ್ಲಿ ಕೊಟ್ಟಿದ್ದಾರೆ. ಮೊದಲನೇ ಸ್ತೋತ್ರದಲ್ಲಿ ನಾವು ಅಲ್ಲಿ ಬರುವ ವಿಷಯಗಳು ಎಲ್ಲ ವಿಶ್ವದ ಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ಇವೆಲ್ಲ ಅಂದ್ರೆ ಎಲ್ಲ ವ್ಯಾಪಾರಗಳೆಲ್ಲವೂ ಕೂಡ ನಡೆಯಬೇಕಂದ್ರೆ ಆ ಲಕ್ಷ್ಮೀ ದೇವಿಯ ಕರುಣಾ ಕಟಾಕ್ಷದಿಂದ ಎಲ್ಲರೂ ದೇವತೆ ಎಲ್ಲರೆಲ್ಲರೂ ಎಲ್ಲವನ್ನು ಮಾಡ್ತಾರೆ ಅಂತ ಹೇಳಿ ಅವೆಲ್ಲ ಆ ವ್ಯಾಪಾರಗಳು ನಡೆಯಬೇಕಂದ್ರೆ ಲಕ್ಷ್ಮಿಯ ಒಂದು ಕರುಣಾ ಕಟಾಕ್ಷ ಬೇಕು ಅಂತ ಹೇಳಿದ ಮೇಲೆ ಅದರ ವಿಸ್ತಾರ ಯಾರು ಯಾರು ಹೇಗೆ ಮಾಡ್ತಾರೆ ಅನ್ನುವುದನ್ನು ಹೇಳ್ತಾ ಎರಡನೇ ಪದ್ಯದಲ್ಲಿ ಬ್ರಹ್ಮೇಶ ಶಕ್ರ ರವಿಧರ್ಮ ಶಶಂಕ ಪೂರ್ವ ಗೀರ್ವಾಣ ಸಂತತಿರಿಯಂ ಯದಪಾಂಗಲೇಶಂ ಆಶ್ರಿತ್ಯ ವಿಶ್ವ ವಿಜಯಂ ವಿಶುಧತ್ಯ ಚಿಂತ್ಯ ಶೀರ್ಯತ್ಕಟಾಕ್ಷ ಬಲವತ್ಯಜಿತಂ ನಮಾಮಿ ಅಂತ ಹೇಳಿ ಇಲ್ಲಿ ದೇವತಾ ಗಣ ಅವರ ಹೆಸರುಗಳನ್ನು ಹೇಳ್ತಾ ಇದ್ದಾರೆ. ಬ್ರಹ್ಮ ಚತುರ್ಮುಖ ಬ್ರಹ್ಮದೇವರು, ಈಶ ರುದ್ರದೇವರು, ಶಕ್ರ ಇಂದ್ರನು ದೇವೇಂದ್ರನು, ರವಿ ಸೂರ್ಯದೇವರು, ಧರ್ಮ ಯಮಧರ್ಮರಾಜ, ಶಶಾಂಕ ಚಂದ್ರದೇವರು, ಪೂರ್ವ ಮುಂತಾದಂತಹ ಎಲ್ಲ ದೇವತೆಗಳು ಕೂಡ ಗೀರ್ವಾಣ ಸಂತತಿ. ಗೀರ್ವಾಣ ಅಂದ್ರೆ ದೇವತೆಗಳ ಸಂತತಿ ಅಂದ್ರೆ ಸಮೂಹ. ದೇವತಾ ಸಮೂಹವು ಇಯಂ ಯದ್ ಅಪಾಂಗಲೇಶಂ, ಇಯಂ ಇಯಂ ಅಂತ ಇಯಂ ಇಂಥದ್ದು ಎಂಥದ್ದು ಅಂದ್ರೆ ಯದ್ ಅಪಾಂಗಲೇಶಂ, ಆ ಯಾವ ಲಕ್ಷ್ಮಿಯ ಕರುಣಾ ಕಟಾಕ್ಷ ಇದೆಯೋ ಅಪಾಂಗ ಕಡಗಣ್ಣಿನ ನೋಟ ಅದು, ಅದರ ಲೇಷ ಸ್ವಲ್ಪ ಮಾತ್ರವೇ ಅಂದ್ರೆ ಕಡಗಣ್ಣ ನೋಟೆ ಅದರ ಒಂದು ಲೇಷ ಸ್ವಲ್ಪ ಮಾತ್ರದಿಂದಲೇ ಎಲ್ಲ ವ್ಯಾಪಾರಗಳೆಲ್ಲ ಕಾರ್ಯಗಳನ್ನು ಮಾಡುವ ಸಾಮರ್ಥ್ಯವನ್ನು ಪಡೆದಿದ್ದಾರೆ. ಅಂತಹ ಲಕ್ಷ್ಮಿ ಅವಳು ನಮ್ಮನ್ನು ಕರುಣಾ ಕಟಾಕ್ಷದಿಂದ
ನಮ್ಮನ್ನು ಕಾಪಾಡಲಿ ಅಂತೇಳಿ ಆ ಲಕ್ಷ್ಮೀದೇವಿ ಯಾವ ಪರಮಾತ್ಮನ ಕರುಣಾ ಕಟಾಕ್ಷದಿಂದಾದರೆ ಇಷ್ಟು ಶಕ್ತಿಯನ್ನು ಪಡೆದಿದ್ದಾಳೋ ಅಂತಹ ಅಜಿತಂ ನಮಾಮಿ, ಅಜಿತ ಗೆಲ್ಲಲು ಸಾಧ್ಯವಿಲ್ಲದಂತಹ ಪರಮಾತ್ಮ. ಅಜಿತ ಶಬ್ದದ ವಿಸ್ತಾರ ಅದನ್ನು ನಾವು ನೋಡಿದ್ದೀವಿ. ಅಜಿತ ಅಂತ ಭಗವಂತನನ್ನು ಕರೆಯುವ ಸಂದರ್ಭ ಅದು, ಅಂದ್ರೆ ಎಲ್ಲಾ ಯಾವಾಗಲೂ ಭಗವಂತನಿಗೆ ಆ ಹೆಸರಿದೆ. ಮುಖ್ಯವಾಗಿ ಒಂದು ಸ್ಮರಣೆ, ಆ ಅಜಿತ ರೂಪವಾಗಿ ಭಗವಂತ ಒಂದು ಸಾರಿ ತನ್ನು ಅನೇಕ ಬಾರಿ ಮಾಡಿದ್ದ ತನ್ನ ಮಹಿಮೆಗಳನ್ನು ತೋರಿಸಿದ ಒಂದು ಉದಾಹರಣೆ ರೂಪಕವಾಗಿ ಇರುವಂತಹದ್ದು ದೃಷ್ಟಾಂತದಿಂದ ನಾವು ನೋಡ್ತಾ ಆ ಸಮುದ್ರ ಮಥನ ಕಾಲದಲ್ಲಿ ಭಗವಂತ ಹೇಗೆ ಎಲ್ಲ ಕಡೆ ತಾನು ವ್ಯಾಪ್ತನಾಗಿ ಎಲ್ಲ ವ್ಯಾಪಾರವನ್ನು ಹೇಗೆ ಮಾಡಿಸುತ್ತಾನೆ ಅನ್ನೋದನ್ನು ಅಲ್ಲಿ ಆ ಅಜಿತ ನಾಮಕ ಪರಮಾತ್ಮ ಎಲ್ಲ ದೇವತೆಗಳ ಒಳಗೂ ಎಲ್ಲ ಅಸುರರ ಒಳಗೂ ನಿಂತು ಅವರಿಂದ ಸಮುದ್ರ ಮಥನ ಕಾರ್ಯವನ್ನು, ಅವರಿಗೆ ಶಕ್ತಿ ಇಲ್ಲದೆ ಇದ್ದಾಗ ಅವರಲ್ಲಿ ನಿಂತು ಅವರಿಗೆ ಶಕ್ತಿ ತುಂಬಿ ಅವರಿಂದ ಈ ಸಮುದ್ರ ಮಥನ ಕಾರ್ಯವನ್ನು ಮಾಡಿಸುತ್ತಾನೆ. ಹೊರಗೆ ಆ ಮಂದರ ಪರ್ವತದಲ್ಲಿಯೂ ಒಂದು ರೂಪವನ್ನು ತಾಳಿ, ಕೂರ್ಮ ರೂಪದಲ್ಲಿಯೂ ಒಂದು ರೂಪ, ವಾಸುಕಿಯಲ್ಲಿಯೂ ಒಂದು ರೂಪದಿಂದ ಭಗವಂತ ಇದ್ದು ಎಲ್ಲರ ಒಳಗೆ ಅಂತರ್ಯಾಮಿಯಾಗಿ ತಾನು ಇದ್ದು ಎಲ್ಲರಿಗೆ ಶಕ್ತಿಯನ್ನು ಪ್ರದಾನ ಮಾಡಿ ತಾನು ಕಾರ್ಯಗಳನ್ನು ಮಾಡ್ತಾನೆ. ಅಂತಹ ಅಜಿತ ರೂಪ ಪರಮಾತ್ಮನಿಗೆ ನಾನು ನಮಸ್ಕಾರವನ್ನು ಸಲ್ಲಿಸುತ್ತಾ ಇದ್ದೀನಿ ಅಂತ ಹೇಳುವಂತಹದ್ದು ಇಲ್ಲಿ. ಗೀರ್ವಾಣ ಸಂತತಿ ಅಂತ ಒಂದು ಪ್ರಯೋಗ ಮಾಡಿದ. ಗೀರ್ವಾಣ ದೇವತೆಗಳ ಸಮೂಹ, ದೇವತೆಗಳಿಗೆ ಗೀರ್ವಾಣ ಅಂತ ಏನು? ಗೀಹಿ ಅಂದ್ರೆ ಮಾತು, ವಾಕ್. ಗೀಹಿ ಅನ್ನೋದು ವಾಕ್, ಅದು ವಾಣ ಅಂದ್ರೆ ಬಾಣ ಅಂತ, ವಾಣ ಅಂದ್ರೆ ಬಾಣ ಅಂತ, ಬಾಣ ಅಂದ್ರೆ ಶರೀರ ಅಂತಲೂ ಒಂದರ್ಥ. ಅಂದರೆ ಮಾತೆ ಶರೀರ, ಮಾತೆ ಬಾಣವಾಗಿರುವಂತಹ ಅವರು, ಬಾಣಂ ಬಾಣಂ ಶರೀರಂ ಅಂತ ಒಂದರ್ಥ. ಇನ್ನೊಂದು ಬಾಣ ಯಾರೋ ಅಂದ್ರೆ ಮಾತನ್ನು ಅವರು ಪ್ರಯೋಗ ಮಾಡ್ತಾರೆ, ಬಾಣಗಳಂತೆ ಪ್ರಯೋಗ ಮಾಡುವ ಸಾಮರ್ಥ್ಯ ಉಳ್ಳವರು ಅಂತಲೂ. ಆದ್ದರಿಂದ ದೇವತೆಗಳಿಲ್ಲ, ಮಾತುಗಳಿಂದ ಅವರನ್ನು ನಾವು ತಿಳಿಯಬಹುದು. ಅಂದ್ರೆ ವೇದ ವಾಕುಗಳಿಂದ ಭಗವಂತನ ತಿಳಿದಂತೆ, ಭಗವಂತನನ್ನು ತಿಳಿಯಕ್ಕೆ ಮುಂಚೆ ಭಗವಂತನ ಸೇವಕರಾದ ದೇವತೆಗಳನ್ನು ಕೂಡ ನಾವು ವೇದ ವಾಣಿಯಿಂದ ತಿಳಿಯಬಹುದು. ಆದ್ದರಿಂದ ಅವರು ಗೀರ್ವಾಣರು, ಮಾತೇ ಶರೀರವಾಗಿ ಉಳ್ಳವರು, ಇಲ್ಲ ಮಾತೆ ಬಾಣವಾಗಿ ಉಳ್ಳವರು. ಆದ್ದರಿಂದ ದೇವತೆಗಳಿಗೆ ಗೀರ್ವಾಣರು ಅಂತ ಕರೀತಾರೆ. ಅಂತಹ ಸಂತತಿ ಸಮೂಹ, ಆ ಸಂತತಿ ವಿಶ್ವ ವಿಜಯಂ ಇಷುಜತಿ ಅಂತೇಳಿ, ಅದೇ ವಿಶ್ವಜತಿ ಇಸೃಜತಿ ವಿಶೇಷೇನ ಸೃಜತಿ, ಅಂದನ್ನು ಪಡೆಯುವುದು ಅಂದರೆ ವಿಶ್ವದ ಪ್ರಪಂಚದ ವಿಜಯವನ್ನು, ಅಂದ್ರೆ ಪ್ರಪಂಚವನ್ನು ಅವರು ಗೆಲ್ಲುತ್ತಾ ಇದ್ದಾರೆ ಅಂತೇಳಿ. ಅಂದ್ರೆ ಗೆಲ್ಲುವುದಂದ್ರೆ ಏನು? ತಮ್ಮ ವ್ಯಾಪಾರಗಳ ಮೂಲಕವಾಗಿ ಪ್ರಪಂಚದಲ್ಲಿ ಸಾಮಾನ್ಯ ಜೀವರಾಶಿಗಳನ್ನು ನಿಯಮನ ಮಾಡ್ತಾ ಇದ್ದಾರೆ. ಅಂದ್ರೆ ಭಗವಂತ ಕೊಟ್ಟ ಶಕ್ತಿಯಿಂದ ಅವರು ಅಭಿಮಾನಿ ದೇವತೆಗಳಾಗಿ ನಿಂತು ತಮ್ಮ ತಮ್ಮ ಕಾರ್ಯಗಳನ್ನು, ಚತುರ್ಮುಖ ಬ್ರಹ್ಮದೇವರು ಸೃಷ್ಟಿಯನ್ನು ಮಾಡ್ತಾ ಇದ್ದಾರೆ, ರುದ್ರದೇವರು ಸಂಹಾರ ಕಾರ್ಯವನ್ನು ಮಾಡ್ತಾ ಇದ್ದಾರೆ, ಕ್ಷತ್ರ ಇಂದ ದೇವರು ಈ ಭೂಲೋಕ ಭುವಲ್ಲೋಕ ಸುವರ್ಲೋಕ ಈ ಮೂರು ಲೋಕಗಳನ್ನು ಪಾಲನೆ ಮಾಡ್ತಾ ಇದ್ದಾರೆ. ಅಂದ್ರೆ ಅವರಿಗೆ ಬ್ರಹ್ಮ ರುದ್ರಾದಿಗಳಿಗೆ ಒಳಪಟ್ಟವರಾಗಿ ಇಂದ್ರದೇವರು ಮಾಡ್ತಾ ಇದ್ದಾರೆ. ಆಮೇಲೆ ಇಂದ್ರದೇವರಿಗೆ ಒಳಪಟ್ಟವರಾಗಿ ರವಿ ಸೂರ್ಯದೇವರು ಮಾಡ್ತಾ ಇದ್ದಾರೆ, ಇಂದ್ರದೇವರ ಪುತ್ರರಾಗಿ ರವಿ. ಆಮೇಲೆ ಯಮಧರ್ಮರಾಜ ಇವರು, ಸೊ ಧರ್ಮರಾಜ ಸೂರ್ಯ ಇವರು ಕೂಡ ಶಶಾಂಕ ಪೂರ್ವ ಚಂದ್ರದೇವರು ಮುಂತಾದವರು. ಶಶಾಂಕ, ಶಶ ಅಂದ್ರೆ ಚಂದ್ರಬಿಂಬದಲ್ಲಿ, ಶಶ ಅಂದ್ರೆ ಮೊಲ, ರ್ಯಾಬಿಟ್ ಅಂತೀವಲ್ವ, ಆ ರ್ಯಾಬಿಟ್ನ ಒಂದು ಚಿಹ್ನ ಕಾಣಿಸುತ್ತೆ ಅಂತೇಳಿ, ಅದರಿಂದ ಇಂದನಿಗೆ ಶಶಾಂಕ ಅಂತ ಹೆಸರು. ಈ ವಿಧವಾಗಿ ಸೂರ್ಯ ಚಂದ್ರರು ಎಲ್ಲರೂ ಕೂಡ ಆ ಲಕ್ಷ್ಮಿಯ ಕರುಣಾ ಕಟಾಕ್ಷದಿಂದ ತಮ್ಮ ತಮ್ಮ ವ್ಯಾಪಾರಗಳನ್ನು ಮಾಡ್ತಾರೆ. ಅದರಿಂದ ಪೂರ್ವ ಮುಂತಾದಂತಹ ಗೀರ್ವಾಣ ದೇವತಾ ಸಮೂಹ ಎಲ್ಲವೂ ಕೂಡ ಮನ್ಮಥನ ಆಗಲಿ, ಕುಮಾರಸ್ವಾಮಿ ಆಗಲಿ, ಅದೇ ವಿಧವಾಗಿ ವಿನಾಯಕ ಗಣಪತಿ ಆಗಲಿ, ಎಲ್ಲ ದೇವತೆಗಳು ಕೂಡ ಇವರು ಗೀರ್ವಾಣ ಸಂತತಿ ಇಯಂ ಯತ್ ಅಪಾಂಗಲೆ, ಯಾವ ಲಕ್ಷ್ಮೀದೇವಿಯ ಈ ಅಪಾಂಗಲೇಶ ಕಡೆಗಣ್ಣಿನ ನೋಟದ ಲೇಷ ಸ್ವಲ್ಪದಿಂದಲೇ ಅದನ್ನು ಲೇಷಂ ಆ ಸ್ವಲ್ಪವನ್ನು ಆಶ್ರಿತ್ಯ ಆಶ್ರಯವನ್ನು ಮಾಡಿಕೊಂಡು ವಿಶ್ವ ವಿಜಯಂ ವಿಶುಜತಿ ಜಗತ್ತಿನ ಗೆಲವನ್ನು ಪಡೀತಾ ಇದ್ದಾರೆಯೋ ಅಂತಹ ವಿಶುಜತಿ ಅಚಿಂತ್ಯ ಶ್ರೀಹಿ ಶ್ರೀ ಲಕ್ಷ್ಮೀದೇವಿ ಅಚಿಂತ್ಯ ಅಂತಹ ಲಕ್ಷ್ಮೀದೇವಿ ಯಾವ ಲಕ್ಷ್ಮೀದೇವಿಯ ಕಡೆಗನ್ನ ನೋಟದಿಂದ ಈ ಶಕ್ತಿಯನ್ನು ಪಡೆದಿದ್ದಾರೋ ಹಾಗೆ ಇರುವ ಲಕ್ಷ್ಮೀದೇವಿ ಶ್ರೀ ಲಕ್ಷ್ಮೀದೇವಿ ಅವಳು ಎಂಥವಳು? ಅಚಿಂತ್ಯ ಶ್ರೀಹಿ, ಅಚಿಂತ್ಯ ಅಂದರೆ ತಿಳಿಯಲಕ್ಕೆ ಸಾಧ್ಯವಿಲ್ಲ. ಆ ಲಕ್ಷ್ಮೀದೇವಿಯನ್ನು ತಿಳಿಯ ಭಗವಂತ ಅಚಿಂತ್ಯ ಅದ್ಭುತ ಶಕ್ತಿ ಭಗವಂತನಿಗಿದೆ, ಭಗವಂತನಿಗೆ ಮಾತ್ರವೇ ಅಲ್ಲ, ಭಗವಂತ ಕೊಟ್ಟಿರುವುದರಿಂದ ಭಗವಂತನಿಗಿಂತ ಭಗವಂತನಿಗೆ ದೃಷ್ಟಿ ಇಲ್ಲ, ಅವನು ಸ್ವತಂತ್ರವಾದವನು, ಅನಂತವಾದ ಶಕ್ತಿ ಅವನಲ್ಲಿ, ಅನಂತ ಭಾಗ ಅಂದ್ರೆ ಒನ್ ಸ್ಮಾಲ್ ಫ್ರಾಕ್ಷನ್ ಆಫ್ ಭಗವಂತ. ಆದರೂ ನಮ್ಮಕ್ಕೆ ಮಿನಿಮಮ್ ಇನ್ಫೈನೈಟ್ ಟೈಮ್ಸ್ ಸಾಮಾನ್ಯ ದೇವತೆಗಳ ಶಕ್ತಿಗೂ ಮೀರಿ ನಿಂತಿರುವಂತಹದ್ದು ಲಕ್ಷ್ಮೀ ಶಕ್ತಿ. ಸೊ ಇನ್ಫೈನೈಟ್ ಟೈಮ್ಸ್ ದ ಪವರ್ ಆಫ್ ಆರ್ಡಿನರಿ ಗಾಡ್ಸ್, ಅಂತಹ ಶಕ್ತಿ ಉಳ್ಳವಳು ಲಕ್ಷ್ಮೀ ದೇವಿ. ಆ ಲಕ್ಷ್ಮೀ ದೇವಿಯ ಆ ಕಟಾಕ್ಷದ ಬಲದಿಂದ ಅವರೆಲ್ಲವರು ಮಾಡ್ತಾರಾದ್ದರಿಂದ ವಿಶ್ವಸತಿ ಅಚಿಂತ್ಯ ಅಂದರೆ ತಿಳಿವಿಗೆ ಎಟಕದೇ ಇರುವಂತಹ ಅವರು ಲಕ್ಷ್ಮೀ ದೇವಿ. ಲಕ್ಷ್ಮೀ ದೇವಿ ಎಂಥವಳು, ಶ್ರೀಹಿ ರಮೇ ಲಕ್ಷ್ಮೀ ದೇವಿ ಅಚಿಂತ್ಯಳಾದವಳು. ಅಂದರೆ ಸಾಮಾನ್ಯ ದೇವತೆಗಳಿಗಾಗಲಿ ಕೈಮುಕ್ಕ ನ್ಯಾಯದಿಂದ ಮಾನವರಿಗಂದು ನಮ್ಮಂತವರಿಗೆ ತಿಳಿಯಲು ಸಾಧ್ಯವೇ ಇಲ್ಲ. ಆದ್ದರಿಂದ ಅಂತಹ ತಿಳುವಿಕೆಗೆ ಎಟಕದೇ ಇರುವಂತಹ ಅವಳು, ತಿಳಿಯಲಿಕ್ಕೆ ಸಾಧ್ಯವಿಲ್ಲದೆ ಇರುವಂತಹ ಆ ಲಕ್ಷ್ಮೀ ದೇವಿ ಶ್ರೀಹಿ. ಆ ಲಕ್ಷ್ಮೀ ದೇವಿ ಕೂಡ ಯತ್ ಕಟಾಕ್ಷ ಬಲವತಿ ಅಜಿತ, ಯತ್ ಕಟಾಕ್ಷ ಬಲವತಿ, ಯಾವ ಪರಮಾತ್ಮನ ಕಟಾಕ್ಷದಿಂದ ಬಲವನ್ನು ಪಡೆಯುತ್ತಾ ಇದ್ದಾಳೆಯೋ ಅಂತಹ ಅಜಿತಂ ಅಜಿತ ನಾಮಕ ಪರಮಾತ್ಮನಿಗೆ ನಮಾಮಿ, ನಮಸ್ಕಾರವನ್ನು ಸಲ್ಲಿಸುತ್ತಾ ಇದ್ದೀನಿ ಅಂತೇಳಿ ಭಗವಂತನಿಗೆ ಎರಗುವುದು ಲಕ್ಷ್ಮಿಯ ಮೂಲಕವಾಗಿ. ಲಕ್ಷ್ಮಿಯ ಸಹ ಮಹಾಶಕ್ತಿಯನ್ನು ಪಡೆದಿದ್ದಾಳೆಯೋ ಅಂತಹ, ಯಾವ ಪರಮಾತ್ಮನ ಕರುಣದಿಂದ ಕರುಣಾ ಕಟಾಕ್ಷದಿಂದ ಮಹಾಶಕ್ತಿಯನ್ನು ಪಡೆದಿದ್ದಾಳೆಯೋ ಅಂತಹ ಪರಮಾತ್ಮನಿಗೆ ನಮಸ್ಕಾರವನ್ನು ಸಲ್ಲಿಸುತ್ತಾ ಇದ್ದೀನಿ ಅಂಥೇಳಿ ಈ ಎರಡನೇ ಶ್ಲೋಕದಲ್ಲಿ ಆಚಾರ್ಯರು ಲಕ್ಷ್ಮಿಯ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಬ್ರಹ್ಮೇಶ ಶಕ್ರ ರವಿಧರ್ಮ ಶಶಾಂಕ ಪೂರ್ವ ಗೀರ್ವಾಣ ಸಂತತಿರಿಯಂ ಯದಪಾಂಗಲೇಶಂ ಆಶ್ರಿತ್ಯ ವಿಶ್ವವಿಜಯಂ ವಿಶುದತ್ಯ ಚಿಂತ್ಯಾ ಶೀರ್ಯತ್ ಕಟಾಕ್ಷ ಬಲವತ್ಯಜಿತಂ ನಮಾಮಿ ಅಂಥೇಳಿ ಆ ದೇವತೆಗಳ ಮೂಲಕವಾಗಿ ಲಕ್ಷ್ಮಿಯನ್ನು, ಲಕ್ಷ್ಮಿಯ ಮೂಲಕವಾಗಿ ಪರಮಾತ್ಮನನ್ನು ನಾವು ಇಲ್ಲಿ ಶರಣಾಗ್ತಾ ಇದ್ದೀವಿ. ಅದಾದ ಮೇಲೆ ಮೂರನೇ ಶ್ಲೋಕದಲ್ಲಿ ಆ ದೇವತೆಗಳು ಅವರನ್ನು ಮಾಡಿದಂತಹ ಸ್ತೋತ್ರ, ದೇವತೆಗಳ ಮೂಲಕವಾಗಿ ಲಕ್ಷ್ಮಿಯನ್ನು ಮಾಡಿದ ಸ್ತೋತ್ರದ ಇನ್ನು ವಿಸ್ತಾರ ಮುಂದಿನ ವಿಷಯವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಧರ್ಮಾರ್ಥ ಕಾಮ ಸುಮತಿ ಪ್ರತಯಾದ್ಯ ಶೇಷ ಸನ್ಮಂಗಳಂ ವಿದಧತೆ ಯದಪಾಂಗಲೇಶ. ಇಲ್ಲಿ ಒಂದು ವಿಶೇಷವಾಗಿ ಹೇಳಬೇಕಾದ ವಿಷಯ ಮುಂದಿನ ಶ್ಲೋಕದಲ್ಲಿ, ಅದು ವಿಶ್ವ ವಿಜಯಂ ವಿಧದತ್ಯ ಚಿಂತ್ಯ ಅಂತೇಳಿ ಅದು ನಿಜವಾಗಿ ಶಿಕ್ಷಿಸಿದ್ದರು ಮನಂಜಯವರು ಅಲ್ಲಿ ಎಡಿಟ್ ಮಾಡಿದ್ರಲ್ಲಿ. ಅದೇ ನಾನು ಪ್ರಚಲಿತ ಪಾಠದಲ್ಲಿ ಇರುವಂತಹ ಅದು ವಿಶ್ವದತ್ಯ ಚಿಂತ್ಯ ಅಂತ ಹೇಳಿದ್ದೀನಿ. ಆಕ್ಚುಲ್ ಆಗಿ ವಿಧದಾತ್ಯ ಚಿಂತ್ಯ ಅಂತೇಳಿ ವಿಧದಾತಿ ವಿಶ್ವಗತಿ ಅನ್ನೋದು ಸಮಾನಾರ್ಥಕವೇ ಇದೆ. ಆದರೆ ಮೂಲ ಪಾಠ ಋಷಿಕೇಶ ಚಿತ್ರ ಪಾಠದಲ್ಲಿ ಅದು ಆಶಿತ್ಯ ವಿಶ್ವಜಯಂ ವಿಧದಾತ್ಯ ಚಿಂತ್ಯ ಅಂತ ಇದೆ. ಸೊ ನಾವು ಆ ಪಾಠವನ್ನು ಇಟ್ಕೊಳ್ಳೋಣ. ವಿಶ್ವದತ್ಯ ಚಿಂತ್ಯ ಅನ್ನೋದು ಪ್ರಚಲಿತವಾಗಿ ಬಹಳ ಪಾಪ್ಯುಲರ್ ಆಗಿರುವಂತಹದ್ದನ್ನು ಅದನ್ನು ನಾನು ಮೊದಲು ಹೇಳಿದೆ. ಬಟ್ ಮೂಲ ಪಾಠ ವಿಧದಾತ್ಯ ಚಿಂತ್ಯ ಅಂತೇಳಿ, ವಿಶ್ವ ವಿಜಯಂ ವಿಧದಾತ್ಯ ಚಿಂತ್ಯ ಶ್ರೀಯತ್ ಕಟಾಕ್ಷ ಬಲವತ್ಯಜಿತಂ ನಮಾಮಿ, ಅದು ಮೂಲ ಪಾಠ ಶ್ರೀಕೇತರ ಪಾಠದಲ್ಲಿರುವಂತಹದ್ದು. ಅದಾದ ಮೇಲೆ ನೆಕ್ಸ್ಟ್ ಶ್ಲೋಕದಲ್ಲಿ ಧರ್ಮಾರ್ಥ ಕಾಮ ಸುಮತಿ ಪ್ರತಯಾಶೇಷ ಸನ್ಮಂಗಳಂ ವಿಧದತೆ ಯದಪಾಂಗಲೇಶಂ ಆಶ್ರಿತ್ಯ ತತ್ಪ್ರಣತ ತತ್ಪ್ರಣತ. ಅಲ್ಲಿ ಅಪೀಡ್ಯಾ ಅಂಥೇಳಿ ಒಂದು ಪಾಠ, ಅಪೀಡ್ಯಾ ಅಷ್ಟು ವ್ಯತ್ಯಾಸ ಇಲ್ಲ. ಪ್ರಚಲಿತವಾಗಿ ಅಂದ್ರೆ ಪಾಪ್ಯುಲರ್ ಆಗಿರುವಂತಹದ್ದು ತತ್ ಯತ್ ಪ್ರಣತ ತತ್ ಪ್ರಣತ ಅಪೀಡ್ಯಾ ಅನ್ನೋದು ಪಾಪ್ಯುಲರ್ ಆಗಿರುವಂತಹ ಪಾಠದಲ್ಲಿ ಇರಬಹುದು. ಬಟ್ ಋಷಿಕೇಂದ್ರ ಪಾಠ್ಯದಲ್ಲಿ ವಿಸರ್ಗವಿಲ್ಲದೆ ಅಪೀಡ್ಯಾ, ಬಟ್ ಅರ್ಥ ಒಂದೇ, ಅಪೀಡ್ಯಾ ಶೀರ್ಯ ಚರಾಕ್ಷ ಬಲವತ್ಯ ನಮಾಮಿ ಅಂತಿದೆ. ಸೊ ಧರ್ಮಾರ್ಥ ಕಾಮ ಸುಮತಿ ಪ್ರತಯಾದ್ಯ ಶೇಷ ಸನ್ಮಂಗಳಂ ವಿದಧತೆ ಯದಪಾಂಗಲೇಶಂ ಆಶ್ರಿತ್ಯ ತತ್ಪ್ರಣತ ತತ್ಪ್ರಣತ ಅಪೀಡ್ಯಾ ಶ್ರೀಯತ್ ಕಟಾಕ್ಷ ಬಲವತ್ಯಜಿತಂ ನಮಾಮಿ ಅಂತೇಳಿ. ಇಲ್ಲಿ ನಮ್ಮ ಮುಂಚಿನ ಶ್ಲೋಕದಲ್ಲಿ ಸ್ತುತ್ಯರಾಗಿರುವಂತಹ ಬ್ರಹ್ಮಾದಿ ದೇವತೆಗಳು ಯಾರಿದ್ದಾರೋ ಅವರೆಲ್ಲರೂ ಕೂಡ ದೇವತೆಗಳು ಧರ್ಮ ಅರ್ಥಾದಿಗಳನ್ನು ಬಯಸುವಂತಹ ಸಜ್ಜನರು ತಮ್ಮನ್ನು ನಮಸ್ಕಾರ ಮಾಡಿದ್ರು ಕೂಡ ಲಕ್ಷ್ಮೀದೇವಿ ಅಪಾಂಗಲೇಶವನ್ನು ಆಶ್ರಯಿಸಿಯೇ ಅವರಿಗೆ ಧರ್ಮ ಅರ್ಥ ಕಾಮ ಸುಮತಿ, ಸುಮತಿ ಅಂದ್ರೆ ಒಳ್ಳೆ ಬುದ್ಧಿ, ಸುಮತಿ ಸೊ ಧರ್ಮ ಧರ್ಮ ಬುದ್ಧಿ, ಧಾರಣಾ ಧರ್ಮ ಅಂತೆ, ಧರ್ಮ ಬುದ್ಧಿ ಆಗಲಿ ಧರ್ಮಾರ್ಥ ಕಾಮಗಳು ಅಂತ ಹೇಳಿದರೆ ಇವು ಧರ್ಮಾರ್ಥ ಕಾಮಗಳು ಪುರುಷಾರ್ಥಗಳು. ಮೋಕ್ಷ ಅನ್ನುವ ಪುರುಷಾರ್ಥಕ್ಕೆ ನಮಗೆ ಜ್ಞಾನೇನೈವ ಪರಂಪದಂ ಅಂತೇಳಿ. ಸೊ ನಾವು ಮೋಕ್ಷವನ್ನು ಪಡೆಯಬೇಕೆಂದರೆ ಜ್ಞಾನದ ಮೂಲಕವಾಗಿಯೇ ಮೋಕ್ಷವನ್ನು ಪಡೆಯಲಿಕ್ಕೆ ಸಾಧ್ಯವಾಗುತ್ತೆ. ಆದ್ದರಿಂದ ಜ್ಞಾನ ಮೋಕ್ಷಕ್ಕೆ ಸಾಧಕವಾಗಿದೆ. ಆದ್ದರಿಂದ ಮೂರು ವಿಧ ಪುರುಷಾರ್ಥಗಳು ಧರ್ಮಾರ್ಥ ಕಾಮಗಳು. ಆ ನಾಲ್ಕನೇ ಪುರುಷಾರ್ಥ ಮೋಕ್ಷಕ್ಕೆ ಬೇಕಾದಂತಹ ಜ್ಞಾನ ಸುಮತಿ ಒಳ್ಳೆ ಬುದ್ಧಿ ಯಾವುದಿದೋ ಇವು ಅಭಿವೃದ್ಧಿ ಆಗಬೇಕಂದ್ರೆ ಎಲ್ಲಾ ಮಂಗಳವನ್ನು ಕೊಡುವಂತಹ ಆ ದೇವತೆಗಳು ಅಂದ್ರೆ ಆ ದೇವತೆಗಳು ಈ ವ್ಯಾಪಾರವನ್ನು ಮಾಡುವುದಲ್ಲ ಮಾತ್ರವಲ್ಲದೆ ಈ ಪುರುಷಾರ್ಥಗಳನ್ನು ಬಯಸಿ ಬಂದವರಿಗೆ ಆ ಪುರುಷಾರ್ಥಗಳನ್ನು ಲಕ್ಷ್ಮೀದೇವಿಯ ಅಪಾಂಗಲೇಶವನ್ನು ಆಶ್ರಯ ಮಾಡಿಕೊಂಡು ಅವರಿಗೆಲ್ಲ ಆ ಪುರುಷಾರ್ಥಗಳನ್ನು ಮಾಡ್ತಾರೆ. ಅಂದ್ರೆ ಏನ್ ಹೇಳ್ತಾ ಇದ್ದಾರೆ, ಅಪೀಜ್ಯಾಹ ಅಂದ್ರೆ ಅಪಿ ಪ್ಲಸ್ ಈಜ್ಯ. ಅಪೀಜ್ಯ ಅನ್ನುವ ಶಬ್ದ ಬಿಡಿಸಬೇಕು ನಾವು. ಸತ್ಪ್ರಣತ ಸತ್ಪ್ರಣತ ಅಪಿ ಈಜ್ಯಾಹ ಅಂದರೆ ನಾವು ಅನ್ಯ ದೇವತೆಗಳ ಉಪಾಸನೆ ಮಾಡಬಹುದಾ ಮಾಡಬಾರ್ದ ಅಂದ್ರೆ ನಾವು ಅನ್ಯ ದೇವತೆಗಳ ಉಪಾಸನವನ್ನು ಇಂಡಿಪೆಂಡೆಂಟ್ ಅಂದ್ರೆ ಅವರು ಸರ್ವೋತ್ತಮತ್ವೇನ ಮಾಡೋದಿಲ್ಲ ಅಂದ್ರೆ ಆ ಮಿಕ್ಕ ದೇವತೆಗಳೆಲ್ಲರೂ ಕೂಡ ಭಗವಂತನ ಅಧೀನರಾಗಿದ ಪರಿವಾರತೆಯ ಅಪಿಕ್ಷಾಹ್ಯ ಅಪೇಯ ಪ್ರಧಾನತ ಅಂತೇಳಿ ಪರಿವಾರತೆಯ ಗ್ರಾಹ್ಯ ಅಂದರೆ ಭಗವಂತನ ಪರಿವಾರ ದೇವತೆಗಳಂತ ಹೇಳಿ ನಾವು ಎಲ್ಲ ದೇವತೆಗಳಿಗೂ ನಾವು ಸ್ತೋತ್ರವನ್ನು ಮಾಡಲೇಬೇಕು. ಬೇರೆ ದೇವತೆಗಳ ಉಪಾಸನೆ ಮಾಡಬಾರದಂತ ನಮ್ಮ ಸಿದ್ಧಾಂತದಲ್ಲಿ ಇಲ್ಲ. ಆದ್ರೆ ಬೇರೆ ದೇವತೆಗಳನ್ನು ಸರ್ವೋತ್ತಮತ್ವೇನ ಮಾಡುವುದಿಲ್ಲ, ಭಗವಂತನ ಪರಿವಾರ ದೇವತೆಗಳಂತ ಮಾಡಬೇಕು. ಅಂದ್ರೆ ಈ ಪುರುಷಾರ್ಥಗಳನ್ನು ಧರ್ಮಾರ್ಥ ಕಾಮ ಸುಮತಿ ಅದಕ್ಕೆ ಮೋಕ್ಷ ಅಂದ್ರೆ ಮೋಕ್ಷ ಭಗವಂತನ ಅನುಗ್ರಹ ಮಾಡ್ತಾನೆ. ಆ ಮೋಕ್ಷಕ್ಕೆ ಬೇಕಾದ ಜ್ಞಾನವನ್ನು ಈ ದೇವತೆಗಳು ಕೊಡ್ತಾರೆ. ಆದ್ದರಿಂದ ಧರ್ಮ ಅರ್ಥ ಕಾಮ ಆ ಮೋಕ್ಷಕ್ಕೆ ದಾರಿಯಾದ ಸುಮತಿ ಜ್ಞಾನ. ಸೊ ಆದ್ದರಿಂದ ಇವುಗಳು ಬೇಕಂದ್ರೆ ನಾವು ಇವುಗಳಿಗಾಗಿ ಆ ದೇವತೆಗಳಿಗೆ ನಾವು ಶರಣಾಗ್ತೀವಿ. ಶರಣಾದಾಗ ಆ ದೇವತೆಗಳ ಮೂಲಕವಾಗಿ ಭಗವಂತ ಕೊಡ್ತಾನೆ. ಸೊ ಆ ದೇವತೆಗಳನ್ನು ನಾವು ಪರಿವಾರ್ತೆಯ ಉಪಾಸನೆ ಮಾಡುತ್ತಾ ಆ ದೇವತೆಗಳ ನೇಮನ ಮಾಡುವ ಲಕ್ಷ್ಮಿಯನ್ನು ಆ ಲಕ್ಷ್ಮಿಯನ್ನು ನೇಮನ ಮಾಡುವ ಪರಮಾತ್ಮನನ್ನು ಕೂಡ ನಾವು ಉಪಾಸನೆ ಮಾಡಬೇಕು. ಅವರೆಲ್ಲರ ಉಪಾಸನೆಯನ್ನು ಮಾಡಿದಾಗ ಧರ್ಮ ಅರ್ಥ ಕಾಮ ಸುಮತಿ ಪ್ರತ್ಯಯ ಆದಿ ಪ್ರತ್ಯಯ ಅಂದ್ರೆ ಅದನ್ನು ನಾವು ವೃದ್ಧಿ ಮಾಡಿಕೊಳ್ಳುತ್ತೆ ಅವುಗಳನ್ನು ಅಭಿವೃದ್ಧಿಗೊಳಿಸುವುದು ಆದಿ ಮುಂತಾದಂತಹ ಅಶೇಷ ಅನೇಕ ವಿಧವಾದಂತಹ ಸನ್ ಮಂಗಳಂ ಎಲ್ಲ ಒಳ್ಳೆ ಮಂಗಳ ಕಾರ್ಯಗಳೆಲ್ಲವನ್ನು ಕೂಡ ವಿಧದತೆ ಯಾರು ಆ ದೇವತೆಗಳು ವಿಧದತೆ ಅಂದ್ರೆ ಅದನ್ನು ಅನುಗ್ರಹ ಮಾಡ್ತಾರೋ ಯದ್ ಅಪಾಂಗಲೇಶಂ ಯಾವ ಪರಮಾತ್ಮನ ಯಾವ ಲಕ್ಷ್ಮೀದೇವಿಯ ಕರುಣಾ ಕಟಾಕ್ಷದಿಂದ ಈ ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ನಮಗೆ ಈ ಪುರುಷಾರ್ಥಗಳನ್ನು ಅನುಗ್ರಹ ಮಾಡ್ತಾರೋ ಆ ಹೇಗೆ ಮಾಡ್ತಾರೆ ಆಶಿಕ್ಯ ತತ್ಪ್ರಣತ ಸತ್ಪ್ರಣತ ಅಪಿ ಈಜ್ಯಾಹ ಈಜ್ಯಾಹ ಅಪಿ ಈಜ್ಯಾಹ ಅಪಿ ಅಂದ್ರೆ ತಾವು ಸ್ತುತ್ಯರಾದರೆ ಕೂಡ ಈವನ್ ಇಫ್ ದೇ ಆರ್ ಎಕ್ಸ್ಟಾಲ್ಡ್ ಈವನ್ ಇಫ್ ಅದರ್ ಗಾಡ್ಸ್ ಆರ್ ಎಕ್ಸ್ಟಾಲ್ಡ್ ಈಜ್ಯಾಹ ಅಪಿ ಅಪೀಜ್ಯಾ ಅಪೀಜ್ಯಾ ಅಂತ ಹೇಳಿದಾಗ ಈಜ್ಯಾ ಅಪಿ ಈಜ್ಯಾ ಅಂದ್ರೆ ಸ್ತುತ್ಯರಾದ ಸ್ತುತಿಸಲ್ಪಡುವುದು ಅಪಿ ಈವನ್ ಇಫ್ ಅಂದ್ರೆ ಈ ದೇವತೆಗಳು ಎಲ್ಲ ಜೀವರಾಶಿಗಳಿಂದಲೂ ಸ್ತುತ್ಯರಾದಾಗಲೂ ಈಜ್ಯ ಅಪಿ ತತ್ ಪ್ರಣತ ಸತ್ಪ್ರಣತ ತತ್ ಪ್ರಣತ ಅಂದರೆ ಆ ಲಕ್ಷ್ಮಿ ನಾವು ನಮಸ್ಕಾರ ಮಾಡ್ತೀವಿ ಸತ್ ಪ್ರಣತ ತತ್ ಪ್ರಣತ ಸತ್ ಪ್ರಣತ ಅಪಿ ಅಂದ್ರೆ ಸಜ್ಜನರಿಂದ ನಮಸ್ಕರಿಸಲ್ಪಟ್ಟರೂ ಕೂಡ ತತ್ ಪ್ರಣತ ಅವರು ಲಕ್ಷ್ಮೀದೇವಿಗೆ ನಮಸ್ಕಾರವನ್ನು ಮಾಡ್ತಾರೆ. ಅಂದ್ರೆ ನಾವು ದೇವತೆಗಳಿಗೆ ಬ್ರಹ್ಮಾದಿ ಸಮಸ್ತ ದೇವತೆಗಳಿಗೂ ನಾವು ನಮಸ್ಕಾರವನ್ನು ಸಲ್ಲಿಸಿ ಅವರಿಗೆ ಶರಣಾಗಿ ಅವರನ್ನು ಇವೆಲ್ಲವನ್ನು ಅನುಗ್ರಹ ಮಾಡಿರಿ ಅಂತ ಬೇಡಿದಾಗ ಅವರೇನು ಮಾಡ್ತಾರೆ ನಮಗೆ ಇವೆಲ್ಲವೂ ಕೊಡುವ ಸಾಮರ್ಥ್ಯ ಸ್ವತಂತ್ರವಾಗಿ ಇಲ್ಲ. ನಾವು ಲಕ್ಷ್ಮೀದೇವಿಗೆ ಎರಗುತ್ತೀವಿ, ಲಕ್ಷ್ಮೀದೇವಿ ಪರಮಾತ್ಮನಿಗೆ ಎರಗುತ್ತಾಳೆ, ಆ ಪರಮಾತ್ಮ ಲಕ್ಷ್ಮೀದೇವಿಗೆ ಅನುಗ್ರಹ ಮಾಡ್ತಾರೆ, ಲಕ್ಷ್ಮೀದೇವಿ ನಮಗೆ ಅನುಗ್ರಹ ಮಾಡ್ತಾರೆ, ನಾವು ಆ ಎಲ್ಲ ಸಿದ್ಧನೆಗೂ ನಾವು ಅನುಗ್ರಹ ಮಾಡ್ತೀವಿ ಅಂತ ಹೇಳಿ ಅವರು ತತ್ಪ್ರಣತರಾಗ್ತಾರೆ. ಅಂದ್ರೆ ಲಕ್ಷ್ಮೀದೇವಿಗೆ ಶರಣಾಗ್ತಾರೆ, ಲಕ್ಷ್ಮೀದೇವಿಗೆ ನಮಸ್ಕಾರವನ್ನು ಮಾಡ್ತಾರೆ, ಮಾಡಿ ಆಶ್ರಿತ್ಯ ಲಕ್ಷ್ಮೀದೇವಿಯನ್ನು ಆಶ್ರಯ ಮಾಡಿಕೊಂಡವರಾಗಿ ಯದ ಪಾಂಗಲೇಶಂ ಯಾವ ಲಕ್ಷ್ಮಿಯ ಕಡೆಗಣ್ಣಿನ ನೋಟದ ಲೇಷದಿಂದ ಸ್ವಲ್ಪ ಮಾತ್ರದಿಂದ ಸನ್ಮಂಗಳಂ ವಿಧದತೆ ಎಲ್ಲರಿಗೂ ಮಂಗಳವನ್ನು ಒಳ್ಳೆಯನ್ನು ಮಾಡ್ತಾ ಇದ್ದಾರೆಯೋ ಅಂತಹ ಲಕ್ಷ್ಮೀದೇವಿ ಶ್ರೀ ಯತ್ ಕಟಾಕ್ಷ ಬಲವತಿ ಅಜಿತಂ ನಮಾಮಿ ಆ ಲಕ್ಷ್ಮೀದೇವಿಯ ಕಟಾಕ್ಷದ ಬಲದಿಂದ ಅವರು ಅದನ್ನು ಪಡೆದರೆ ಆ ಲಕ್ಷ್ಮೀದೇವಿ ಯಾವ ಅಜಿತನಾಮಕ ಪರಮಾತ್ಮನ ಕಡೆಗಣ್ಣಿನ ನೋಟ ಬಲದಿಂದ ತಾನು ಅದನ್ನು ಪಡೆದಿದ್ದಾಳೆಯೋ ಅಂತಹ ಅಜಿತನಿಗೂ ನಮಸ್ಕಾರ. ಅಂದ್ರೆ ಇಲ್ಲಿ ನಮಸ್ಕಾರವನ್ನು ನಾವು ಮಾಡುವಾಗ ಎಲ್ಲ ದೇವತೆಗಳ ಮೂಲಕವಾಗಿ ಆ ದೇವತೆಗಳಿಗೂ, ಆ ದೇವತೆಗಳನ್ನು ನಿಯಮನ ಮಾಡುವ ಲಕ್ಷ್ಮೀದೇವಿಯು, ಆ ಲಕ್ಷ್ಮೀದೇವಿ ನಿಯಮನ ಮಾಡುವ ಪರಮಾತ್ಮನಿಗೂ, ಎಲ್ಲರಿಗೂ ನಮಸ್ಕಾರವನ್ನು ಮಾಡ್ತಾ ಮುಖ್ಯತಃ ಪರಮಾತ್ಮನಿಗೆ, ಅದಾದ ಮೇಲೆ ಲಕ್ಷ್ಮೀದೇವಿಗೆ ತಾರತಮ್ಯಾನುಸಾರವಾದ ನಮಸ್ಕಾರದ ಸಮರ್ಪಣೆಯನ್ನು ನಾವು ಮಾಡಬೇಕು ಅನ್ನೋದನ್ನು ನಮ್ಮ ಉಪಾಸನಾ ಕ್ರಮವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ದರಿಂದ ನಾವು ಹೇಗೆ ಉಪಾಸನೆ ಮಾಡಬೇಕು ಅಂತ ಹೇಳಿದರೆ, ತಾರತಮ್ಯಾನುಸಾರವಾಗಿಯೇ ನಾವು ಉಪಾಸನೆಯನ್ನು ಮಾಡಬೇಕು ಅನ್ನುವುದನ್ನು ಬೋಧನೆ ಮಾಡ್ತಾ ಇರುವಂತಹದ್ದಾಗಿದೆ. ಹೀಗೆ ಅಂತಹ ಅಜಿತನಾಮಕ ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿ ಇಲ್ಲಿ ಅದನ್ನು ಹೇಳಿದ್ದಾರೆ. ಅದಾದ್ಮೇಲೆ ನಾಲ್ಕನೇ ಪದ್ಯ, ಅದನ್ನು ಸ್ವಲ್ಪ ಮಟ್ಟಿಗೆ ಇವತ್ತು ನೋಡೋಣ, ಮಿಕ್ಕದ್ದು ಅದರ ನಿರಂತರದ ಇನ್ಫಾರ್ಮೇಶನ್ ನೆಕ್ಸ್ಟ್ ಕ್ಲಾಸ್ ನೋಡೋಣ. ಈಗ ಸ್ವಲ್ಪ ನೋಡೋಣ. ಇಲ್ಲಿ ನಾಲ್ಕನೇ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ, ಷಡ್ವರ್ಗ ನಿಗ್ರಹ ನಿರಸ್ತ ಸಮಸ್ತ ದೋಷ ಧ್ಯಾಯಂತಿ ವಿಷ್ಣು ಋಷಯೋ ಯದಪಾಂಗಲೇಶಂ ಆಶ್ರಿತ್ಯ ಜಾನಪಿ ಸಮೇತ್ಯ ನಯಾತಿ ದುಃಖಂ ಶ್ರೀಯತ್ಕಟಾಕ್ಷ ಬಲವತ್ಯಧಿಕಂ ನಮಾಮಿ. ನೋಡ್ರಿ, ಒಂದೊಂದು ಪದ್ಯದಲ್ಲಿ ಒಂದೊಂದು ವಿಷಯವನ್ನು ಕನ್ವೆ ಮಾಡ್ತಾ ಬಂದಿದ್ದಾರೆ. ಮೊದಲನೇ ಪದ್ಯದಲ್ಲಿ ಎಲ್ಲ ವ್ಯಾಪಾರಗಳು ಮಾಡ್ಲಕ್ಕೆ ಲಕ್ಷ್ಮೀದೇವಿ ಮೂಲತಃ ಇದ್ದಾಳಂತೇಳಿ, ಎರಡನೇ ಪದ್ಯದಲ್ಲಿ ಎಲ್ಲ ದೇವತೆಗಳನ್ನು ನಮಸ್ಕಾರ ಮಾಡ್ತಾ ಆ ದೇವತೆಗಳು ಲಕ್ಷ್ಮಿಯ ಮೂಲಕವಾಗಿ ಎಲ್ಲವನ್ನು ಮಾಡ್ತಾ ಇದ್ದಾರೆ ಅಂತೇಳಿ, ಮೂರನೇ ಪದ್ಯದಲ್ಲಿ ಸಜ್ಜನರೆಲ್ಲರೂ ಆ ದೇವತೆಗಳನ್ನು ಪುರುಷಾರ್ಥಗಳನ್ನು ಬೇಡಿದಾಗ ಆ ಎಲ್ಲ ದೇವತೆಗಳು ಲಕ್ಷ್ಮಿಯ ಮೂಲಕವಾಗಿ ಆ ಪುರುಷಾರ್ಥಗಳನ್ನು ಸಜ್ಜನರ ಅನುಗ್ರಹ ಮಾಡ್ತಾರೆ ಅಂತೇಳಿ, ನಾಲ್ಕನೆಯ ಪದ್ಯದಲ್ಲಿ ಋಷಿಗಳ ಉಪಾಸನಾ ಕ್ರಮ, ಆ ಋಷಿಗಳು ನಾವು ಋಷಿಗಳನ್ನು ಆಶ್ರಯ ಮಾಡಿದರೆ ಆ ಋಷಿಗಳು ಎಂಥವರು, ಅವರು ಅರಿಷಡ್ ವರ್ಗಗಳನ್ನು ಗೆದ್ದವರು, ಅಂದ್ರೆ ಉತ್ತಮರಾದ ಋಷಿಗಳನ್ನು ಹೇಳ್ತಾ ಇದ್ದಾರೆ. ಆ ಅರಿಷಡ್ ವರ್ಗವನ್ನು ಗೆದ್ದ ಋಷಿಗಳು ನಮಗೆ ಆ ಅರಿಷಡ್ ವರ್ಗವನ್ನು ದೂರ ಮಾಡುವ ಅನುಗ್ರಹವನ್ನು ಮಾಡಬೇಕು. ಅಂದ್ರೆ ಋಷಿಗಳ ಅನುಗ್ರಹವನ್ನು ಪಡೆಯುವುದಕ್ಕೂ, ಋಷಿಗಳನ್ನು ನಾವು ಶರಣಾದರೆ ಆ ಋಷಿಗಳು ಲಕ್ಷ್ಮೀದೇವಿಗೆ ಶರಣಾಗಿ, ಆ ಲಕ್ಷ್ಮೀದೇವಿ ಪರಮಾತ್ಮನಿಗೆ ಶರಣಾಗಿ, ಆ ತಾರತಮ್ಯಾನುಸಾರವಾಗಿ ಪರಮಾತ್ಮ ಲಕ್ಷ್ಮಿ ಅನುಗ್ರಹ ಮಾಡಿ, ಲಕ್ಷ್ಮಿ ಋಷಿಗಳಿಗೆ ಅನುಗ್ರಹ ಮಾಡಿ, ಋಷಿಗಳು ನಮಗೆ ಅನುಗ್ರಹ ಮಾಡ್ತಾರೆ. ಆ ವಿಧವಾಗಿ ನಾವು ಋಷಿಗಳಿಗೆ ಶರಣಾದಾಗಲೂ ಆ ಋಷಿಗಳು ಯಾವ ಲಕ್ಷ್ಮಿಯ ಕರುಣಾ ಕಟಾಕ್ಷದಿಂದ ಆದರೆ ಭಗವಂತನಿಗೆ ಶರಣಾಗ್ತಾರೆ. ಅಂದ್ರೆ ಲಕ್ಷ್ಮಿಯ ಮೂಲಕವಾಗಿ ಭಗವಂತ, ಅಂದ್ರೆ ನಾವು ಋಷಿಗಳ ಮೂಲಕವಾಗಿ ಲಕ್ಷ್ಮಿಯ ಮೂಲಕವಾಗಿ ಭಗವಂತನಿಗೆ ಶರಣಾಗುವುದು. ಸೊ ಈ ವಿಧವಾಗಿ ಆ ವಿಧಾನವನ್ನು, ತಾರತಮ್ಯದ ವಿಧಾನವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಷಡ್ ವರ್ಗ ಅಂತ ಹೇಳಿ, ಷಡ್ ವರ್ಗ, ಅರಿಷಡ್ ವರ್ಗ, ಷಡ್ ವರ್ಗ ಅಂತ ಕರೀತಾರೆ. ಅರಿಷಡ್ ವರ್ಗ ನಮ್ಮ ಒಳಗಿನ ಶತ್ರುಗಳು, ಹೊರಗಿನ ಶತ್ರುಗಳು ಬೇರೆ ಇದ್ದಾರೆ. ಅವರಿಂದ ಬರುವ ಪ್ರಮಾದಕ್ಕಿಂತಲೂ ಒಳಗಿನ ಶತ್ರುಗಳಿಂದ ಬರುವ ಪ್ರಮಾದ ಬಹಳ ದೊಡ್ಡದು. ಸೊ ಒಳಗಿನ ಶತ್ರುಗಳನ್ನು ನಾವು ಗೆಲ್ಲಬೇಕು, ಅದು ಬಹಳ ಕಷ್ಟವಾದದ್ದು. ಹೊರಗಿನ ಶತ್ರುಗಳನ್ನು ಗೆಲ್ಲುವುದು ಕಷ್ಟ, ಆದರೆ ಒಳಗಿನ ಶತ್ರುಗಳನ್ನು ಗೆಲ್ಲುವುದು ಇನ್ನೂ ಕಷ್ಟ. ಆದ್ದರಿಂದ ಅರಿಷಡ್ ವರ್ಗ ಅಂತ ಪ್ರಖ್ಯಾತವಾಗಿರುವಂತಹದ್ದು ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಅಂತ ಯಾವುದನ್ನು ಕರೀತಾರೋ ಈ ಶತ್ರುಗಳು, ಒಳಗಿನ ಶತ್ರುಗಳು ಅರಿಷಡ್ ವರ್ಗ. ಷಡ್ ವರ್ಗ ಆರಿನ ಗುಂಪು, ಆರು ಒಳಗಿನ ಶತ್ರುಗಳ ಗುಂಪು ಯಾವುದಿದೋ ಅದನ್ನು ಷಡ್ ವರ್ಗ ಅಂತ ಕರೀತಾರೆ. ಅದನ್ನು ನಿಗ್ರಹ ಮಾಡುವುದರಲ್ಲಿ, ಅಂದರೆ ಅದನ್ನು ನಿಗ್ರಹ ಮಾಡುವುದಕ್ಕಾಗಿ ನಾವು ಅದನ್ನು ನಿಗ್ರಹ ಮಾಡಿದವರನ್ನು ಶರಣಾಗಬೇಕು. ಯಾವುದಾದ್ರೂ ಒಂದು ಕಾರ್ಯ ಸಾಧನೆ ಮಾಡಬೇಕಂದ್ರೆ ಅದು ಆಲ್ರೆಡಿ ಸಾಧಿಸಿದವರು ಯಾರಿದ್ದಾರೋ ಅವರು ನಮ್ಮನ್ನು ಅನುಗ್ರಹ ಮಾಡಿದ್ರೆ ನಾವು ಸಾಧಿಸಬಹುದು. ಆದ್ದರಿಂದ ಇಂತಹ ಆ ಷಡ್ವರ್ಗವನ್ನು ನಿಗ್ರಹ ಮಾಡಿದಂತಹವರು ಆಗಿದ್ದಾರೆ. ನಾವು ಅದನ್ನು ನಿಗ್ರಹ ಮಾಡಬೇಕು. ನಿರಸ್ತ ಅಂದ್ರೆ ನಿರಸನೆ ಮಾಡುವುದು. ಸಮಸ್ತ ದೋಷಾಹ, ಭಗವಂತ ಒಬ್ಬನೇ ಸಮಸ್ತ ದೋಷ ನಿರಸ್ತ ಅಂದ್ರೆ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿಯೋಜಿತ ಅನ್ನೋದು ಭಗವಂತನಿಗೆ ಇರುವಂತಹ ವಿಶೇಷ. ಈ ಮತ್ತೆ ಋಷಿಗಳೆಲ್ಲ ಕೂಡ ನಿರಸ್ತ ಸಮಸ್ತ ದೋಷದಾಗಿದೆ ಅಂದ್ರೆ ಸಮಸ್ತ ಎಲ್ಲ ವಿಧವಾದ ದೋಷ ದೋಷಗಳು ನಿರಸ್ತ ನಿರಸನ ಅಂದ್ರೆ ದೋಷರಹಿತರು, ಸಮಸ್ತ ದೋಷರಹಿತರು ಆಗಿದ್ದಾರೆ. ಅಂದ್ರೆ ನಾವು ವಿವಕ್ಷಾ ಭೇದ ಅಂದ್ರೆ ಸ್ವಾತಂತ್ರ್ಯ ಅಸ್ವಾತಂತ್ರ್ಯ ಅನ್ನೋದಿದೆ. ಅವರು ಅಸ್ವಾತಂತ್ರ್ಯ ಅನ್ನುವ ದೋಷವನ್ನು ನಿರಸನ ಮಾಡಲಿಲ್ಲ. ಸಮಸ್ತ ದೋಷಗಳು ಹೋಗಿದೆ ಅಂತ ಹೇಳಿದರೆ ಅಸ್ವಾತಂತ್ರ್ಯವು ಒಂದು ದೋಷ, ಅದನ್ನು ನಿರಸನ ಮಾಡಿದ್ದಾರಾ ಅಂದ್ರೆ ಅದು ಇಲ್ಲ. ಯಥಾಯೋಗ್ಯ ಅಂತ ನಾವು ತಗೋಬೇಕು. ಯಥಾಯೋಗ್ಯ ಅಂದರೆ ಅವರವರ ಯೋಗ್ಯತೆಗೆ ತಕ್ಕಂತೆ, ಯಾವ ಯಾವ ನಮ್ಮ ಯೋಗ್ಯತೆಗೆ ತಕ್ಕಂತೆ, ನಮ್ಮ ನಮ್ಮ ಯೋಗ್ಯತೆಯಲ್ಲಿ ಇದ್ದಷ್ಟು ಮಟ್ಟಿಗೆ ನಾವು ನಮ್ಮ ಕಂಟ್ರೋಲ್ ಇರುವಂತಹ ದೋಷಗಳನ್ನು ಅಂದ್ರೆ ನಮ್ಮ ಕಂಟ್ರೋಲ್ ಇರುವಂತಹ ಅಂದ್ರೆ ನಮಗೆ ಭಗವಂತನ ಲಕ್ಷ್ಮೀ ದೇವಿಯ ದೇವತೆಗಳ ಋಷಿಗಳ ಅನುಗ್ರಹದಿಂದ ಯಾವ ದೋಷಗಳನ್ನು ನಿರ್ಸನ ಮಾಡಬಹುದು ಆ ದೋಷಗಳನ್ನು ಮಾತ್ರ ನಾವು ನಿರ್ಸನ ಮಾಡಲಿಕ್ಕಾಗುತ್ತೆ. ಅದೇ ವಿಧವಾಗಿ ಋಷಿಗಳು ಕೂಡ ಅವರ ಯೋಗ್ಯತೆಗೆ ತಕ್ಕಂತೆ ಯಾವ ದೋಷಗಳನ್ನು ನಿರ್ಸನ ಮಾಡಲಿಕ್ಕೆ ಅವರಿಗೆ ಯೋಗ್ಯತೆ ಇದೆಯೋ ಆ ದೋಷಗಳನ್ನು ಮಾತ್ರ ನಿರ್ಸನ ಮಾಡಿದ್ದಾರೆ. ಸಮಸ್ತ ಅಂದ್ರೆ ಅವರ ಯೋಗ್ಯತೆಗೆ ಸಿಕ್ಕ ಸಮಸ್ತ ದೋಷಗಳನ್ನು ನಿರಸನ ಮಾಡಿದ್ದಾರೆ, ಅಂದ್ರೆ ಅದನ್ನು ದೂರ ಮಾಡಿಕೊಂಡಿದ್ದಾರೆ. ಧ್ಯಾಯಂತಿ ವಿಷ್ಣು ಋಷಯ ಯದಪಾಂಗಲೇಶ, ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ವಿಷ್ಣುವಿನನ್ನು ಧ್ಯಾನ ಅಂದ್ರೆ ವಿಷ್ಣುವಿನ ಧ್ಯಾನ ಮಾಡಬೇಕಂದರೂ ಕೂಡ ಧ್ಯಾನ ಮಾಡಲಕ್ಕೆ ಬೇಕಾದ ಯೋಗ್ಯತೆ ಪಡೆಯುವುದಕ್ಕೂ ಅವರು ಲಕ್ಷ್ಮಿಯನ್ನು ಶರಣಾಗಿದ್ದಾರೆ. ಅಂದ್ರೆ ಲಕ್ಷ್ಮಿಗೆ ಶರಣಾಗಿ ವಿಷ್ಣು ದೇವರನ್ನು ಧ್ಯಾನ ಮಾಡಿದವರಾಗಿ ಲಕ್ಷ್ಮೀ ದೇವಿಯ ಕರುಣಾಕಟಾಕ್ಷದ ಬಲದಿಂದ ವಿಷ್ಣುವಿನ ಧ್ಯಾನವನ್ನು ಮಾಡಿದವರಾಗಿ ಅವರು ನಿರಸ್ತ ಸಮಸ್ತ ದೋಷರೂ ಆಗಿದ ದೋಷಗಳನ್ನು ದೂರ ಮಾಡಿಕೊಂಡವರು, ಷಡ್ವರ್ಗಗಳನ್ನು ನಿಗ್ರಹ ಮಾಡಿದವರು ಆಗಿದ್ದಾರೆ. ಆ ಋಷಿಗಳನ್ನು ನಾವು ಶರಣಾಗಿ ನಾವು ನಮ್ಮ ನಮ್ಮ ಯೋಗ್ಯತೆಗೆ ತಕ್ಕಂತೆ ನಮ್ಮ ಒಳಗಿನ ಷಡ್ವರ್ಗವನ್ನು ದೂರ ಮಾಡಿಕೊಂಡು ನಿಗ್ರಹ ಮಾಡಿಕೊಂಡು ನಮ್ಮ ಕೈಲಾದಷ್ಟು ನಮ್ಮ ದೋಷಗಳನ್ನು ನಾವು ದೂರ ಮಾಡಿಕೊಂಡವರಾಗಿ ಇರಬೇಕು. ಆದ್ದರಿಂದ ಆಶ್ರಿತ್ಯ ಯಾನ್ ಅಪಿ ಸಮೇತ್ಯ ನಯಾತಿ ದುಃಖಂ, ಅಂದರೆ ಆ ಅರಿಷಡ್ವರ್ಗವನ್ನು ಗೆದ್ದಿರುವಂತಹ ದೋಷರಹಿತರಾದಂತಹ ಋಷಿಗಳು ಯಾವ ಲಕ್ಷ್ಮೀದೇವಿಯ ಕರುಣಾಕಟಾಕ್ಷದ ಅನುಗ್ರಹದಿಂದಲೇ ಭಗವಂತನನ್ನು ಧ್ಯಾನ ಮಾಡ್ತಾ ಇದ್ದಾರೆಯೋ ಅಂತಹ ರಮಗೆ ಕೂಡ ಅನುಗ್ರಹವನ್ನು ಮಾಡುವಂತಹ ಕರುಣಾಕಟಾಕ್ಷದ ಮೂಲಕವಾಗಿ ಅನುಗ್ರಹ ಮಾಡುವಂತಹ ಅಜಿತನಾಮಕ ಪರಮಾತ್ಮನಿಗೆ ನಮಸ್ಕಾರ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಕೆಲವು ವಿಶೇಷವಾದ ವಿವರಣೆ ಎಲ್ಲ ಇದೆ, ಅದನ್ನು ನಾವು ಗೀತಾ ತಾತ್ಪರ್ಯದಿಂದ ಆ ವಿಷ್ಣುವಿನ ಮಹಿಮೆ ಋಷಿಗಳ ಮಹಿಮೆ ಅದನ್ನು ಹೇಳುವಂತಹ ಕೆಲವು ವಚನಗಳಿವೆ, ಅದನ್ನು ನಾವು ನೆಕ್ಸ್ಟ್ ಕ್ಲಾಸ್ ನೋಡೋಣ. ಅಲ್ಲಿವರೆಗೆಲ್ಲರಿಗೂ ನಮಸ್ಕಾರ. ಶಿಕ್ಷಣಾರ್ಪಣಮಸ್ತು. ಗಾಯನವಾದ ಮನಸ್ಸಿನಿಂದ ಇರುವ ವಿದ್ಯಾತ್ಮನಾವ ಆನಂದ ಸ್ವಭಾವಂ ಕರೋಮಿ ಸಕಲಂ ಪರಸ್ಮೈ ನಾರಾಯಣ.